శ్రీగురుభ్యో నమః హరిః ఓం. జగజ్యేష్ఠనిర్మాతారం జగదీశపరాశ్రయం జగదీతర విఖ్యాతం జగన్నాథ గురుం భజే. హరికథామృతసార గురుగణ కరుణబిందాపన కృపేళు పరమ భగవద్ భక్తరిదనాదర దిగేళువదు. ಎರಡನೇ ಪದ್ಯ, ಮೊದಲನೇ ಪದ್ಯದಲ್ಲಿ ಡೌಟ್ಸ್ ಏನಾಗಿದ್ರೆ ನಂತರಕ್ಕೆ ಸರಿ ಹೇಳಿ. ಜಲಧರ ಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿ ಹನು ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತಸ್ಥಾನದಲ್ಲಿ ಬೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತ ಅಲವವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು. ಇದು ಹೇಳ್ತಾರೆ ಭಗವಂತ ಹಲವು ಜೀವನ ನಿರ್ಮಿಸಿ. ಜೀವನ ನಿರ್ಮಿಸಿ ಅಂತ ಶಬ್ದ ಬಂದ ಕೂಡಲೇ ಜೀವನ ತಯಾರು ಮಾಡಿದನೇನು ಅಂತ ಶಬ್ದ ಬರುತ್ತೆ. ಜೀವನ ನಿರ್ಮಿಸಿ ಅಂತ ಹೇಳಿದರೆ ಜೀವರ ಶರೀರಗಳ ನಿರ್ಮಾಣ ಮಾಡಿದ್ದಾನೆ, ಅವರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಇಲ್ಲಿ ಸೃಷ್ಟಿ ಮಾಡಿದ್ದಾನೆ ಎಂಬ ಶಬ್ದದ ಅರ್ಥ. ನಿರ್ಮಿಷ ಅಂದ್ರೆ ಸೃಷ್ಟಿ ಮಾಡಿದ್ದಾನೆ. ಈ ಜೀವರು ಎಂಥವರು ಅಂದ್ರೆ ಜಲ ಧರ ಆಗಸ, ಭೂಮಿ ಆಕಾಶ ಜಲ ಈ ಮೂರು ಕಡೆ ಚಲಿಸುವ ಹಲವು ಜೀವರ ನಿರ್ಮಿಸಿ. ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷ ಇವನ್ನ ತಿಳಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಸಜಾತಿ ವಿಜಾತಿ ಸಾಧಾರಣ ವಿಶೇಷ ಅಂದರೆ ಇಲ್ಲಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಸಜಾತಿ ಅಂದ್ರೆ ಯಾವುದು? ವಿಜಯದಾಸರು ಒಂದು ಸುಳಾದಿಯಲ್ಲಿ ಹೇಳ್ತಾರೆ ಸಜಾತಿ ಅಂದ್ರೆ ಯಾವುದು ಹೇಳ್ತಾರೆ. ಸುರರ ಅಂತರ್ಯಾಮಿಯೇ ವಿಶೇಷ ವಿಭೂತಿಯು, ದೇವತೆಗಳಲ್ಲಿರತಕ್ಕಂಥ ರೂಪಕ್ಕೆ ವಿಶೇಷ ಅಂತ ಕರೀತಾರೆ. ಇನ್ನ ತರವು ವಿಹಗಾದಿಗತ ಸಾಧಾರಣ ಅಂದ್ರೆ ವಿಹಗ ಪಕ್ಷಿ ಮೊದಲಾದವುಗಳಲ್ಲಿ ತರು ಮೊದಲಾದವರು ಸಾಧಾರಣ ನರಗತ ಸಜಾತಿಯು. ಇನ್ನ ನಕ್ಷತ್ರ ಚಂದ್ರದಲ್ಲಿ ಕರಸಿತಿಹದರೆ ಸದಾ ವಿಜಾತಿಯಂದು ಅಂತ ಹೇಳ್ತಾರೆ. ಸಾಮಾನ್ಯ ನಾವು ನಮ್ಮ ದೃಷ್ಟಿಯಲ್ಲಿ ನೋಡಿದಾಗ ಒಂದು ರೀತಿಯ ಅರ್ಥ ಯಾವುದು ಅಂದರೆ ಸಜಾತಿ ವಿಜಾತಿ ಅಂತ ಹೇಳಿದರೆ ಒಂದೇ ರೀತಿಯಾದ ಧರ್ಮ ಇರತಕ್ಕಂಥದ್ದು ಸಜಾತಿ, ಆ ಧರ್ಮ ಇಲ್ಲದೇ ಇರತಕ್ಕಂಥದ್ದು ವಿಜಾತಿ. ಈಗ ನೋಡಿ, ಎಲ್ಲರ ಶರೀರದಲ್ಲಿ ಭೂಮಿ ಇದೆಯಾ? ಭೂಮಿ ಇದೆ. ಆ ಶರೀರದಲ್ಲಿ ಭೂಮಿ ಇದೆ ಅಂದ್ರೆ ಪೃಥ್ವೀತ್ವ ಇದೆ. ನಮ್ಮ ಶರೀರದಲ್ಲಿದೆ, ಆಕಳ ಶರೀರದಲ್ಲಿದೆ ಪೃಥ್ವೀತ್ವ, ಗಡಿಗೆಯಲ್ಲಿದೆ, ಭೂಮಿಯಲ್ಲಿ ಇದೆ ಭೂಮಿಯ ಪಾಲು. ಇಡೀ ಜಗತ್ತಿನಲ್ಲಿ ಪೃಥ್ವೀತ್ವ ಇಲ್ಲದಲ್ಲಿ ಎಲ್ಲೆಲ್ಲಿ ನೋಡ್ತಾ ಇದೀವಿ ಅಲ್ಲೆಲ್ಲ ಪೃಥ್ವೀತ್ವ ಇದೆ. ಆ ಪೃಥ್ವೀತ್ವ ಇರತಕ್ಕಂಥದ್ದೆಲ್ಲ ಸಜಾತಿ. ಒಂದು ರೀತಿ ನೋಡಿದಾಗ ಸಜಾತಿ. ಆದರೆ ಇದರಲ್ಲಿ ಪಶುತ್ವ ಅಂತ ತಗೊಂಡಾಗ ಪಶುಗಳೆಲ್ಲ ಒಂದು ಜಾತಿ ಆಯ್ದು, ಪಶುಗಳಲ್ಲದ್ದೆಲ್ಲ ಮಿಕ್ಕದ್ದೆಲ್ಲ ವಿಜಾತಿ. ಪಶುತ್ವ ಧರ್ಮ ತಗೊಂಡಾಗ ಮಿಕ್ಕದ್ದೆಲ್ಲ ವಿಜಾತಿ, ಇದು ಮಾತ್ರ ಸಜಾತಿ. ಮನುಷ್ಯರನ್ನ ತಗೊಂಡಾಗ ಮನುಷ್ಯತ್ವ ಇರತಕ್ಕಂಥದ್ದೆಲ್ಲ ಯಾರಾರಿದ್ದಾರೆ ಅವರೆಲ್ಲರೂ ಕೂಡ ಸಜಾತಿ ವಿಜಾತಿ. ಹಾಗೆ ಈ ಸಜಾತಿ ವಿಜಾತಿ ಲೆಕ್ಕ ಹೀಗೆ ಸಾಮಾನ್ಯವಾಗಿ ಸಜಾತಿ ಅಂದ್ರೆ ಅವರ ಗುಂಪಿಗೆ ಸೇರಿದ್ದು, ಅವರ ಗುಂಪಿಗೆ ಸೇರದ್ದು ವಿಜಾತಿ. ಹೀಗೆ ಅದರಲ್ಲೂ ಕೂಡ ತಗೊಳ್ಳಿ ಪಶುಗಳು, ಪಶುಗಳಲ್ಲಿ ಪಶುತ್ವ ಧರ್ಮ ಇದೆ, ಅದೆಲ್ಲ ಒಂದು ಸಜಾತಿ. ಅದರಲ್ಲಿ ಸಾಧಾರಣ ಯಾವುದು ಅಂದ್ರೆ ಎಲ್ಲಾ ಪಶುಗಳು ಸಾಧಾರಣ, ಆದರೆ ತೊಗಲಿರತಕ್ಕಂಥದ್ದು ಯಾವುದು ಆಕಳು, ಅದು ವಿಶೇಷ. ಅದರಲ್ಲಿ ಅದು ವಿಶೇಷ, ಇನ್ನೊಂದು ನೋಡಿದಾಗ ಇನ್ನೊಂದು ವಿಶೇಷ. ಆಯಾ ವಿಶೇಷ ಧರ್ಮಗಳಿಂದ ಬಂದದ್ದು ವಿಶೇಷ, ಒಂದೇ ಧರ್ಮ ಬಂದರೆ ಸಾಧಾರಣ. ಪಶುತ್ವ ಧರ್ಮವಂತ ಸಜಾತಿಯಲ್ಲಿ ಸಾಧಾರಣ ಧರ್ಮ ಪಶುತ್ವ ಎಲ್ಲಾ ಕಡೆ ಬಂತು. ಹೌದಾ, ಮನುಷ್ಯರು ಮನುಷ್ಯತ್ವ ಧರ್ಮ ಸಾಧಾರಣ, ಅದು ಸಜಾತಿಯಲಾದಕ್ಕೆ ಕಾರಣ. ಆದರೆ ಮನುಷ್ಯರಲ್ಲೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಬಂದಾಗ ಅದರಲ್ಲೂ ಮತ್ತು ವಿಶೇಷ ಆಯಿತು. ಬ್ರಾಹ್ಮಣ್ಯ ವಿಶೇಷ, ಕ್ಷತ್ರಿಯತ್ವ ವಿಶೇಷ, ವೈಶ್ಯತ್ವ ಶೂದ್ರತ್ವ ಇವೆಲ್ಲ ವಿಶೇಷಗಳಾದವು. ಅಂದರೆ ಒಂದೊಂದರಲ್ಲೂ ಕೂಡ ಸಜಾತಿ ವಿಜಾತಿ ಸಾಧಾರಣ ವಿಶೇಷ ಇವೆಲ್ಲ ಕಾಮನ್ ಆಗಿ ಅಲ್ಲಿ ಬರ್ತಾ ಇವೆ. ಇದಲ್ಲದೆ ವಿಶೇಷವಾದ್ದನ್ನ ವಿಜಯದಾಸರು ತಿಳಿಸಿಕೊಡತಾ ಇದ್ದಾರೆ. ಏನದು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನರರಲ್ಲಿ ಇರತಕ್ಕಂಥದ್ದು ಸಜಾತಿ. ನಂತರ ಭೂಮಿಯ ನಂತರ ವಿಜಾತಿ ಅಂದ್ರೆ ಯಾವುದು ಅಂದ್ರೆ ಹೇಳ್ತಾರೆ ನಕ್ಷತ್ರ ಚಂದ್ರರಲ್ಲಿ, ನಕ್ಷತ್ರ ಚಂದ್ರ ಅವರಲ್ಲಿ ವಿಜಾತಿ ಅಂತ ಕರೆಸುತ್ತೆ, ಈ ಜಾತಿ ಬೇರೆ. ನಂತರ ವಿಹಗಾಧಿಗತ ಸಾಧಾರಣ, ಸುರರಂತರ್ಯಾಮಿ ವಿಶೇಷ ವಿಭೂತಿಯು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅಲ್ಲಲ್ಲಿರತಕ್ಕಂಥ ಭಗವಂತ ಏನೇನು ವಿಶೇಷವಾಗಿರತಕ್ಕಂಥ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅವರಲ್ಲಿ ಈ ರೀತಿಯಾಗಿರತಕ್ಕಂಥ ವಿಭೇದವನ್ನು ತಿಳಿಯಿರಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರನ್ನೇ ದೃಷ್ಟಾಂತ ಕೊಡ್ತಾರೆ, ನೀರಿನಲ್ಲಿ ಹುಟ್ಟಿದವೆಲ್ಲ ಸಜಾತಿ, ಆದರೆ ಆ ನೀರು ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿದರೆ ವಿಜಾತಿ. ಅದರಲ್ಲಿ ನೀರಿನಲ್ಲಿ ಹುಟ್ಟಿದ್ದೆ ಅದರಲ್ಲಿ ಒಂದೇ ರೀತಿಯಾಗಿದ್ದರೆ ಎಲ್ಲ ಧರ್ಮ ಅದರಲ್ಲಿ ಸಾಧಾರಣ, ಅದಕ್ಕಂತ ಪ್ರತ್ಯೇಕ ಇದ್ರೆ ವಿಶೇಷ. ಹಾಗಾದ್ರೆ ಪ್ರತಿಯೊಂದರಲ್ಲೂ ಕೂಡ ದೇವತೆಗಳಲ್ಲೂ ಕೂಡ ದೇವತ್ವ ಎಂಬುದು ಸಜಾತಿ, ಎಲ್ಲರೂ ಸಜಾತಿಗೆ ಸೇರಿದವರು. ದೇವತ್ವ ಸಾಧಾರಣ ಎಲ್ಲರಲ್ಲಿರತಕ್ಕಂಥ ಧರ್ಮ, ಸಜಾತಿ ಸಾಧಾರಣ. ಆದಮೇಲೆ ದೇವತೆಗಳಲ್ಲಿ ಪ್ರತ್ಯೇಕ ವರ್ಗ ಯಾರು, ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರ ಅಂತ ವಿಜಾತಿಗಳಿವೆ ದೇವತ್ವದಲ್ಲೇ, ಮತ್ತು ಆ ವಿಜಾತಿಗಳಿವೆ. ಅದರಲ್ಲೂ ಕೂಡ ಸಾಧಾರಣ ಯಾವುದು ದೇವತ್ವ, ಅದರಲ್ಲಿ ವಿಶೇಷ ಯಾವುದು ಅಂದ್ರೆ ಅವರವರ ವಿಭೂತರು ಭಗವಂತನದ್ದು ಬ್ರಾಹ್ಮಣ್ಯ, ಹಾಗೆ ಹಾಗೆ ವಿಶೇಷ ಬಂತು. ಆ ವಿಶೇಷಕ್ಕನುಸರಿಸಿ ವಿಜಾತಿ, ಆ ವಿಜಾತಿಯಲ್ಲೂ ಕೂಡ ಅವರು ಸೇರಿದ ಸಜಾತಿ. ಇವರಿಂದ ಇನ್ನೊಂದು ವಿಜಾತಿ ಆದ್ರೆ ಆ ವಿಜಾತಿಯೆಲ್ಲ ಅವರು ಒಂದೊಂದು ಸೇರಿ ಸಜಾತಿ ಆಗುತ್ತೆ. ಇಷ್ಟು ನಮ್ಗೆ ಗೊತ್ತಾಗುತ್ತೆ, ಇದ್ಯಾಕೆ ಹೇಳಬೇಕು, ಇದಕ್ಕೂ ಸಂಧಿ ಹೊಡಬೇಕಾ ಅಂತ ಹೇಳಿದ್ರೆ, ಆ ವಿಜಾತಿಯವರಲ್ಲಿ ಆ ರೂಪದಿಂದ ಸಜಾತಿಯವರಲ್ಲಿ ಈ ರೂಪದಿಂದ ಇದ್ದು ನೋಡಿ, ಮನುಷ್ಯತ್ವ ಮನುಷ್ಯರಲ್ಲಿದೆ, ಪಶುತ್ವ ಪಶುಗಳಲ್ಲಿದೆ. ಮನುಷ್ಯರಿಗೆ ಪಶುತ್ವ ವಿಜಾತಿ, ಪಶುಗಳು ವಿಜಾತಿ, ಇವರೆಲ್ಲ ಸಜಾತಿ. ಸರಿ, ಅದು ಗೊತ್ತಾಯಿತು. ಮನುಷ್ಯರಲ್ಲಿ ಮನುಷ್ಯತ್ವ ಪ್ರಕಟ ಮಾಡಿದವ ಯಾರು? ಮನುಷ್ಯತ್ವ ಇದೆ, ಮನುಷ್ಯತ್ವ ಇದೆ, ಅದು ತೋರಿದವ ಯಾರು? ಅಲ್ಲ, ಮನುಷ್ಯತ್ವ ಎಂಬ ಧರ್ಮದ ಮನುಷ್ಯರಲ್ಲಿ ಮನುಷ್ಯ ಅಂತ ಹೆಸರೆಂದಿದ್ದಾನೆ, ಅವರಲ್ಲಿ ಮನುಷ್ಯತ್ವ ಎಂಬ ಧರ್ಮ ಇದೆ. ಆ ಧರ್ಮದಲ್ಲೂ ದೇವ ತನ್ನ ರೂಪ ಇಟ್ಟಿದ್ದಾನೆ, ಮನುಷ್ಯತ್ವ ಎಂಬ ಧರ್ಮ ಇಟ್ಟಿದ್ದಾನೆ. ತಾನೇ ಆ ರೂಪವನ್ನ ಹೊರಗೆ ಹಾಕಿ ಇವರನ್ನ ಮನುಷ್ಯರು ಅಂತ ಮಾಡಿದ್ದಾನೆ. ಹಾಗೆ ಪಶುಗಳಲ್ಲಿ ಪಶುತ್ವ ಎಂಬ ಧರ್ಮ ಹೊರಗೆ ತಂದಿದ್ದಾನೆ ಭಗವಂತ. ಈ ರೀತಿಯಲ್ಲಿ ಆಯಾ ಜೀವರಾಶಿಗಳಲ್ಲಿ ಆಯಾ ಧರ್ಮಗಳನ್ನ ಹೊರತೆಗೆದು ಅವುಗಳನ್ನ ಸಜಾತಿ ವಿಜಾತಿ ಅಂತ ಏರ್ಪಾಡಾಗುವಂತೆ ಒಂದೆಚ್ಚರ ಈ ಧರ್ಮಗಳನ್ನ ದೇವ ಕೊಡಲಿಲ್ಲ, ಇದ್ದ ಧರ್ಮಗಳನ್ನ ಹೊರತೆಗೆದ ಅಷ್ಟೇ. ಆ ಹೊರ ತೆಗಲಿಕ್ಕೆ ಕಾರಣವಾದ ಭಗವದ್ ರೂಪದಲ್ಲ ಅದನ್ನ ಕರೀತಾ ಇದ್ದಾರೆ. ಸಜಾತಿ ವಿಜಾತಿ ಸಾಧಾರಣ ವಿಶೇಷ ಅಂದ್ರೆ ಸಜಾತಿ ಒಳಗಿರತಕ್ಕ ದೇವರ ರೂಪ ಸಜಾತಿ, ವಿಜಾತಿಯಲ್ಲಿರುವ ಭಗವದ್ ರೂಪದ ಹೆಸರು ವಿಜಾತಿ ಅಂತಲೇನೆ. ಆ ಭಗವದ್ ರೂಪ ಇದ್ದದ್ದಕ್ಕೆ ಅವರನ್ನ ಬೇರೆಯಾಗಿ ಪ್ರತ್ಯೇಕ ಗುರುತಿಸಲಿಕ್ಕಾಗುತ್ತೆ. ಸಾಧಾರಣ ಭಗವಂತ ಎಲ್ಲರಲ್ಲಿ ಒಂದೇ ರೀತಿಯಾಗಿದ್ದರೆ ಸಾಧಾರಣ, ಭಗವಂತ ವಿಶೇಷವಾಗಿ ನಿಂತಿದ್ರೆ ಅದು ವಿಶೇಷ. ಹಾಗಾದ್ರೆ ಇಲ್ಲಿ ನಾವು ನೋಡಬೇಕಾಗುದೇನು ಅಂದರೆ ಆಯಾ ಜೀವರಾಶಿಗಳು, ಆಯಾ ಜೀವರಾಶಿಗಳಲ್ಲಿರತಕ್ಕಂತಹ ಪ್ರತ್ಯೇಕ ಧರ್ಮಗಳು, ಆ ಧರ್ಮಗಳಿಂದಾಗುವ ಸಜಾತಿ ವಿಜಾತಿ ಸಾಧಾರಣ ವಿಶೇಷ ಬಗೆಗಳು, ಇವುಗಳಲ್ಲಿ ಆಯಾ ವ್ಯಕ್ತಿಗಳಲ್ಲಿ ಆಯಾ ವ್ಯಕ್ತಿಗಳ ಹೆಸರಿಂದ, ಆಯಾ ಜಾತಿಗಳಲ್ಲಿ ಆಯಾ ಜಾತಿಯ ಹೆಸರಿಂದ ಗುಂಪಿನ ಆಕಾರದಲ್ಲಿ ಭಗವಂತ. ಇದನ್ನ ಷೋಡಶಿಕಾರರು ಷೋಡಶಿಯಲ್ಲಿ ಸ್ವಪ್ನ ಪ್ರಕರಣದಲ್ಲಿ ಹೇಳ್ತಾರೆ. ಸ್ವಪ್ನ ಸುಷುಪ್ತಿ ಜಾಗೃತ ಪ್ರಕರಣದಲ್ಲಿ ಹೇಳ್ತಾ ಬರ್ತಾರೆ. ಸ್ವಪ್ನ ಪ್ರಕರಣದಲ್ಲಿ ಹೇಗೆ ಸೃಷ್ಟಿ ಮಾಡುತ್ತಾನೆ ಭಗವಂತ ಅಂತ ಹೇಳ್ತಾ ಅದರಲ್ಲಿ ನಾನಾ ರೀತಿಯಾದ ಆನೆಗಳ ಹಿಂಡು ಪಶುಗಳು ಹಿಂಡು ಹಿಂಡಾಗಿ ಹೋಗ್ತಾ ಇದ್ರೆ ಒಂದೊಂದು ಪಶುವಿನ ಆಕಾರದಲ್ಲಿ ಇವನೇ, ಆ ಹಿಂಡಿನ ಆಕಾರದಲ್ಲಿ ಇವನೇ, ಆಯಾ ವೃಕ್ಷಗಳ ಸಮೂಹ ಇದ್ದರೆ ಆ ಸಮೂಹದ ಆಕಾರದಲ್ಲಿ ಅವನೇ, ಗುಂಪಾಗಿ ಹಾರುವ ಪಕ್ಷಿಗಳಿದ್ದರೆ ಆ ಪಕ್ಷಿಗಳ ಆಕಾರದಲ್ಲಿ ಇವನೇ, ಸರ್ವತ್ರ ಇವನೇ, ಎಲ್ಲಾ ಕಡೆ ಆಯಾ ಆಕಾರದಲ್ಲಿ ಇವನೇ ಇದ್ದಾನೆ. ಒಟ್ಟಾರೆ ನಮಗಿಲ್ಲಿ ಎಲ್ಲಾ ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳು ಗೊತ್ತು, ಅದು ತಿಳಿಸಲಿಕ್ಕೆ ಹೋಗ್ಲಿಲ್ಲ ದಾಸರು. ಈ ಜೀವರಾಶಿಗಳಲ್ಲಿ ಈ ವಿಭಾಗಗಳಿವೆ ಅಂತ ಅಷ್ಟು ಮಾತ್ರ ದೃಷ್ಟಿ ಅಲ್ಲ, ಅದರ ಮೂಲಕ ಒಳಗೆ ದೇವರ ರೂಪಗಳ ವಿನ್ಯಾಸವನ್ನ ನೋಡಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತಿಳಿದು ತತ್ತಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತಾ, ಆಯಾ ಸ್ಥಾನದಲ್ಲಿ ವೆಗ್ಗಳಿಸಿ ಒಂದು ವಿಶೇಷವಾಗಿರತಕ್ಕಂಥ ಮನಸ್ಸು ಹಬ್ಬಿರಬೇಕಂತೆ. ಅಲ್ಲಿ ಹೇಳ್ತಾರೆ ವೆಗ್ಗಳಿಸಿ ಹಬ್ಬಿದ ಎರಡು ಕಡೆ ಅನ್ವಯ, ಅಲವ ವ್ಯಾಪ್ತನ ರೂಪಗಳ ಅಲವ ವ್ಯಾಪ್ತ ಭಗವಂತ, ಅಲವ ಬೋಧ ಪೂರ್ಣ ಬೋಧ, ಅಲವ ವ್ಯಾಪ್ತ ಪೂರ್ಣ ವ್ಯಾಪ್ತನ ರೂಪಗಳ ಎಂಥ ರೂಪಗಳ ವೆಗ್ಗಳಿಸಿ ಹಬ್ಬಿದ ಅಲವ ವ್ಯಾಪ್ತನ ರೂಪಗಳ ವೆಗ್ಗಳಿಸಿ ಪೂರ್ಣವಾಗಿ ಎಲ್ಲಾ ಕಡೆ ವ್ಯಾಪಿಸಿದ ಪೂರ್ಣನಾದ ಭಗವಂತನ ರೂಪಗಳ ನೀನ್ ಹೇಗೆ ಪೂಜೆ ಮಾಡಬೇಕು? ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು. ನಿನ್ನ ಮನಸ್ಸು ಅವನೆಲ್ಲಾ ಕಡೆ ವ್ಯಾಪ್ತನಾಗಿದ್ರೆ ನೀನು ಬರೇ ಒಂದ್ ಕಡೆ ಕೂತ್ರೆ ಸರಿ ಇರುತ್ತ? ನೀನು ಕೂಡ ವ್ಯಾಪಿಸಿ ಚಿಂತನೆ ಮಾಡು. ಅಲ್ಲರಿ ಅದು ವ್ಯಾಪ್ತೋಪಾಸನೆ ನಮ್ದಲ್ಲಲ್ಲ ಅಂದ್ರೆ ನಾವು ಬರೇ ಸ್ಮರಣೆ, ನಮಗೆಷ್ಟು ಕತ್ತೋ ಅಷ್ಟು ಕಡೆ ದೇವರನ್ನ ಬರೇ ಸ್ಮರಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆದ್ದರಿಂದ ಅಲವ ವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು. ನೋಡಿ ಬರೇ ಹಿಗ್ಗುತ್ತಿರು ಅಂತಲ್ಲ, ನೋಡುತ್ತಾ ಹಿಗ್ಗುತ್ತಿರು ಅಂತ ಚೆನ್ನಾಗಿರ್ತಾ ಇತ್ತು. ನೋಡುತ್ತಾ ಹಿಗ್ಗುತ್ತಿರು ಅಂದ್ರೆ ದಿನಕ್ಕೊಂದ್ಸಲ ನೋಡ್ಬಿಟ್ಟು ಹಿಗ್ಗುತ್ತಾ ಇದ್ವು ನಾವು. ಸಾಕಪ್ಪ ಆಚಾರ ಹೇಳಿದ್ ಇವಾಗ ಜಾಸ್ತಿ ಆಯ್ತು ಅಂತ ಅವರೇ ದಾಸರು ಏನು ಸಾಕಾಗಿಲ್ಲ ಅದಕ್ಕೆ ಹೇಳ್ತಾರೆ ನೋಡುತ್ತಲ್ಲೇ ಹಿಗ್ಗುತ್ತಿರು. ನೀವು ಏನೇನು ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಲ್ಲೆಲ್ಲ ಈ ರೂಪಗಳ ಚಿಂತನೆ ಮಾಡಿ 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 ನೀವು ಹಿಗ್ಗುತ್ತಾ ಇರ್ರಿ ಅಂದ್ರು. ಹಿಗ್ಗೋದ ಯಾಕ್ರಿ, ನಮ್ಗೆ ಅರ್ಥ ಆಗಿಲ್ಲ, ಅಲ್ಲಲ್ಲಿ ದೇವರಿದ್ದಾರೆ ಅದು ನೋಡಿ ನಾವ್ಯಾ ಹಿಗ್ಬೇಕು ಅಂತ. ಅಂಥ ಭಗವಂತನ ರೂಪಗಳನ್ನ ಚಿಂತನೆ ಮಾಡುವ ಭಾಗ್ಯ ಕೊಟ್ಟು ನೆನಪು ಕೊಡತಾ ಇದ್ದಾನ ಅಂತ ಹೇಳಿ ಹಿಗ್ಗುತ್ತಿರು. ಅವನೇ ಅಲ್ಲಲ್ಲಿದ್ದಾನೆ, ನನ್ನವ ಅಲ್ಲಿದ್ದಾನೆ ಅಂತ ಹಿಗ್ಗುತ್ತಿರಿ, ಹಾಗೆ ಆ ನೆನಪು ಕೊಟ್ಟದ್ದಕ್ಕೆ ಹಿಗ್ಗುತ್ತಿರು ಅಂತ ಹೇಳ್ತಾರೆ. ಇಲ್ಲದೆ ಬರುತ್ತಾ ಒಂದು ಗೊತ್ತೇ ಇಲ್ಲ ಆದ್ದರಿಂದ ಬರಲ್ಲ, ಗೊತ್ತಿದ್ದು ಬರಲ್ಲ. ಎರಡು ವಿಶೇಷಗಳಲ್ಲಿ ನಾವು ದೂರ ಆಗಿ ಗೊತ್ತಿದ್ದು ಬರ್ತಾ ಇದ್ದು ದೇವರ ಸ್ಮರಣೆ ಆನಂದ ಕೊಡ್ತಾ ಇದೆ ಅಂದ್ರೆ ನಾವು ಹಿಗ್ಗಬೇಕಾದ ವಿಷಯವೇ ಅಲ್ಲ. ಆ ಪರವಾಗಿಲ್ಲಪ್ಪ, ದೇವರು ನಮ್ಮ ಚೂರು ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿ ಪಡೋಣ ಸಂತೋಷ. ಅದಕ್ಕೇನಂತೆ ಚೂರು ಪಟ್ಟ ಕಾಲಕ್ಕೆ ಪಡ್ಲಿಕ್ಕೇನಂತೆ, ಎಲ್ಲಾ ನಮಗೆ ಗೊತ್ತು ಅಂತ ಪಡೋದು ಬೇಡ, ಚೂರು ಗೊತ್ತು ಸಾಕು ಅಡ್ಡಿಲ್ಲ ಪಡ್ಬೋದಂತೆ. ಪರ್ಮಿಷನ್ ಕೊಟ್ಟಿದ್ದಾರೆ, ಗ್ರ್ಯಾಂಟ್ ಮಾಡಿದ್ದಾರೆ ಸ್ವಲ್ಪ ಏಕಾಂತದಲ್ಲಿ ಕೂತ್ಕೊಂಡು ಸಂತೋಷ ಪಡಿ, ಇನ್ನೊಬ್ಬರ ಮೇಲೆ ತೋರಿಸ್ಬೇಡಂತೆ ಸಾಕು, ನಮ್ಗೆ ಗೊತ್ತು ಅಂತ ಹೇಳಿ. ಆ ರೀತಿಯಲ್ಲಿ ಹಲವಾರು ವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಈಗ ಪ್ರಶ್ನೆ ಕೇಳ್ಬೋದು. ಸಜಾತಿ ಏರ್ಪಡಲಿಕ್ಕೆ ಕಾರಣವಾದ ರೂಪ ಸಜಾತಿ. ಆ ಸಜಾತಿಯಲ್ಲಿ ವಿಶೇಷವಾಗಿ ಇನ್ನೊಂದು ಬೇರೆ ನಿಲ್ಲಲಿಕ್ಕೆ ಏನು ಕಾರಣ ಆಗುತ್ತೆ, ವಿಶೇಷ ರೂಪ ಅದಲ್ಲದೆ ಎಲ್ಲರೂ ಒಂದೇ ಅಂತ ನಿಲ್ಲಲಿಕ್ಕೆ ಕಾರಣ ಸಾಧಾರಣ ರೂಪ. ಒಂದು ಜಾತಿ ಅಂತ ಏರ್ಪಡಲಿಕ್ಕೆ ಕಾರಣವಾದ ಸಜಾತಿಯ ರೂಪ ಭಗವಂತನದ್ದು. ಅದು ಏರ್ಪಟ್ಟಾಗ ಅವರಲ್ಲಿ ಯಾರ್ಯಾರು ಕಾಮನ್ ಅಂತ ನೋಡ್ಲಿಕ್ಕೆ ಹೋದ್ರೆ ಅದು ಸಾಧಾರಣ ರೂಪ, ಅದು ಕಾಮನ್, ಅದರೊಳಗದು ಕಾಮನ್. ಇಲ್ಲಿ ನೋಡಿ ವಿಶೇಷ, ಎಲ್ಲದರೊಳಗೆ ಇದು ಸಜಾತಿ ಅನ್ಲಿಕ್ಕೆ ಈ ರೂಪ ಕಾರಣ, ಅದರಿಂದ ಸಪರೇಟ್ ಮಾಡ್ಲಿಕ್ಕೆ. ಇದರಲ್ಲಿ ಯಾರ್ಯಾರು ಒಂದೇ ಅಂತ ಹೇಳಲಿಕ್ಕೂ ಇದೇ ರೂಪ ಕಾರಣ, ಅದನ್ನು ಸಜಾತಿ ಎಂಬುದು ಸಾಧಾರಣ ಅನ್ಬೋದು, ಸಜಾತೀಯವಾದ ಅದರಲ್ಲಿ ಸಾಧಾರಣ. ಮೊದಲನೇ ಬರ್ಸ್ಬೇಕಲ್ಲಮ್ಮ, ನೀವೇನೋ ಪ್ರಶ್ನೆ ಕೇಳಿದ್ರಿ. ಸಹಜ ಸಹಜ ಅಂದ್ರೆ ಇಂದ್ರ ಆದಿ ದೇವತೆಗಳಿರತಕ್ಕಂತ ರೂಪವನ್ನು ಸಹಜ ಅಂತ ಹೇಳ್ತಾರೆ. ಇಂದ್ರ ಆದಿಗತ ರೂಪ ಸಹಜ ಬರ್ಕೊಳ್ಳಿ. ಶ್ರೀ ತರುಣಿ ಜ್ಞಾನ ಕಾಂತಿ ಸಂಪತ್ತು ಇಂದ್ರಿಯಗಳು ಇವತ್ತೆಲ್ಲ ಶ್ರೀ ಅಂತ ಹೆಸರು. ಅಂಥ ಈ ಸಂಪತ್ತಿಗೆಲ್ಲ ನಿಯಾಮಕಳಾದವಳು ಶ್ರೀ ತರುಣಿ ಲಕ್ಷ್ಮೀದೇವಿ. ವಲ್ಲಭನ ಪತಿಯಾದ ನಾರಾಯಣನ ಪರಮ ಶ್ರೇಷ್ಠವಾದ ವಿಭೂತಿ ರೂಪವ. ವಿಶೇಷ ಸಾನ್ನಿಧ್ಯಕ್ಕೆ ಕಾರಣವಾದ ರೂಪವನ್ನು ಕಂಡ ಕಂಡಲ್ಲಿ ಭಗವಂತ ತೋರಿಸಿದ ಪ್ರತಿಯೊಂದು ಜಾಗದಲ್ಲಿ ವಸ್ತುವಿನಲ್ಲಿ ಈತರದಿ ಮುಂದೆ ಹೇಳುವ ರೀತಿಯಿಂದ ಅಥವಾ ಶ್ರೀಹರಿಯೇ ಅಲ್ಲಲ್ಲಿ ಆಯಾ ರೂಪಗಳಿಂದ ಆಯಾ ಹೆಸರುಗಳಿಂದ ಆಯಾ ಪದಾರ್ಥಗಳ ವ್ಯಕ್ತಿಗಳ ವಿಶೇಷ ಗುಣಗಳನ್ನು ಪ್ರಕಟ ಮಾಡುತ್ತಿದ್ದಾನೆಂದು ಚಿಂತಿಸುತ್ತ ಸ್ಮರಿಸುತ್ತ ಸಂಭ್ರಮದಿ ವಿಶೇಷ ಉತ್ಸಾಹದಿಂದ ಅಥವಾ ಏಕಾಗ್ರಚಿತ್ತದಿಂದ ಮನದಲ್ಲಿ ನೋಡು ಹೃದಯದಲ್ಲಿ ಹೃದಯ ಕಮಲದೊಳಗಿರುವ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತಿಸುತ್ತ ಅಂದರೆ ಇವನೇ ಅಲ್ಲಲ್ಲಿ ನಿಂತು ಆಯಾ ವ್ಯಕ್ತಿಗಳಿಗೆ ವಸ್ತುಗಳಿಗೆ ಉನ್ನತ ಸ್ಥಿತಿಯನ್ನು ನನ್ನ ಸ್ವಾಮಿಯೇ ಕೊಡುತ್ತಿದ್ದಾನೆಂದು ದೃಢವಾಗಿ ವಿಶ್ವಾಸಪೂರ್ವಕದಿಂದ ನೆನೆಯುತ್ತಾ ಇಷ್ಟು ಮನದಲ್ಲಿ ನೋಡು ಎಂಬುದಕ್ಕರ್ಥ. ಬುಧರಿಂದ ಜ್ಞಾನಿಗಳಿಂದ ಅರಿತು ನಾನಾ ಪ್ರಭೇದಗಳನ್ನು ಅರಿತು ನೋಡು, ಮನಸ್ಸಿನಲ್ಲಿ ನೆನೆಯುವಂತವರಾಗಬೇಕು. ಆ ವಿಭೂತಿಗಳು ಒಂದು ನೀತ, ಮತ್ಸ್ಯಾದಿ ಚೇತನದಲ್ಲಿರತಕ್ಕ ರೂಪ, ಸಾಧಾರಣ ಸರ್ವ ಜೀವ ಜಡಗಳಲ್ಲಿ ಇರುವ ರೂಪ, ವಿಶೇಷ ದೇವತೆಗಳಲ್ಲಿರುವ ರೂಪ, ಸಜಾತಿ ಇಂದ್ರಾದಿ ದೇವತೆಗಳಲ್ಲಿರುವ ರೂಪ, ಅಂದ್ರೆ ದೇವತೆಗಳಲ್ಲಿರುವ ವಿಶೇಷ ಅದರಲ್ಲಿ, ಮತ್ತು ಸಜಾತಿ ಅಂದ್ರೆ ಇಂದ್ರ ಅವರ ಕಕ್ಷ ಸಂಬಂಧಪಟ್ಟವರು ಕಾಮ ಅವರ ಸಜಾತಿ, ನೈಜ ಸಾರಿಗ್ರಾಮದಲ್ಲಿರುವ ರೂಪ, ಆಹಿತ ಬರ್ದ್ರ ಆಹಿತ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿರುವ ರೂಪ, ಸ್ವಯಂ ವ್ಯಕ್ತ ಮೂರ್ತಿ ಎಂದು ಬರ್ಕೊಳ್ಳಿ, ಕ್ಷೇತ್ರ ಮತ್ತು ಊರಲ್ಲಿರುವ ರೂಪ ಅಂದ್ಕೊಂಡು ಕಷ್ಟ, ಸ್ವಯಂ ವ್ಯಕ್ತ ಮೂರ್ತಿಯಲ್ಲಿರುವ ರೂಪ, ಸಹಜ ಲಕ್ಷ್ಮಣ ಬಲರಾಮ ಮೊದಲಾದವರಲ್ಲಿ ಇರುವ ರೂಪ, ವಿಜಾತಿ ನಕ್ಷತ್ರಗಳನ್ನು ನೋಡಿಕೊಂಡಾಗ ಚಂದ್ರನಲ್ಲಿರುವ ರೂಪ, ಖಂಡ ಲೋಕಗಳಿಗೆ ಆಧಾರವಾದ ರೂಪ, ಪ್ರತ್ಯೇಕ ಪ್ರತ್ಯೇಕ ಲೋಕಗಳಿಗೆ ಆಧಾರವಾದ ರೂಪಗಳು, ಅಥವಾ ಪ್ರತ್ಯೇಕ ಪ್ರತ್ಯೇಕ ಲೋಕಗಳಿಗೆ ಆಧಾರವಾದ ರೂಪಗಳು, ಒಂದೊಂದು ಲೋಕಕ್ಕೆ ಆಧಾರವಾದ ರೂಪಗಳು, ಖಂಡ ಖಂಡ ಖಂಡ, ಹಾಗೆ ಬಾಲಚಂದ್ರನೊಳಗಿರುವ ರೂಪ ಅದು ಖಂಡ ರೂಪ, ಬಾಲಚಂದ್ರನೊಳಗಿರುವ ರೂಪ ಅದು ಖಂಡ ರೂಪವೇ, ಅಖಂಡ ಎಲ್ಲಾ ಲೋಕಗಳನ್ನ ಧಾರಣೆ ಮಾಡಿದ ವಿರಾಟ್ ರೂಪ, ಹೀಗೆ ಹತ್ತು ರೀತಿಯಾದ ವಿಭೂತಿ ರೂಪಗಳನ್ನು ಚಿಂತಿಸಿ ಬಿಂಬನಲ್ಲಿ ಐಕ್ಯ ಅನುಸಂಧಾನ ಮಾಡಬೇಕು. ಇಷ್ಟೆಲ್ಲ ಒಂದರ್ಥ. ಇನ್ನೊಂದು ರೀತಿಯಾದ ಅರ್ಥ ಅಂತ ಬರ್ಕೊಳ್ಳಿ. ನೀತ ಎಂದರೆ ಮೂಲ ಪ್ರಕೃತಿ ಅವ್ಯಾಕೃತಾಕಾಶ ಮತ್ತು ವೇದಗಳು ಇವುಗಳಲ್ಲಿರುವ ಮೂರ್ತಿ. ಸಾಧಾರಣ ಅಂದರೆ ಮಹತ್ತತ್ವ ಮೊದಲಾದ ಎಲ್ಲ ತತ್ವಗಳಲ್ಲಿರುವ ರೂಪ. ವಿಶೇಷ ಅಂದರೆ ಆಯಾ ತತ್ವದಲ್ಲಿರುವ ರೂಪ. ಅಥವಾ ಅಧಮರನ್ನು ನೋಡಿಕೊಂಡಾಗ ಉತ್ತಮರಲ್ಲಿರುವ ರೂಪ. ಸಜಾತಿ ಒಂದೇ ಕಕ್ಷೆಗೆ ಸಂಬಂಧಪಟ್ಟ ಅನಂತ ಮುಕ್ತ ಬ್ರಹ್ಮರಲ್ಲಿ ಅಥವಾ ಅನಂತ ಮುಕ್ತ ಗರುಡ ಶೇಷಾದಿಗಳಲ್ಲಿ ಇರತಕ್ಕ ರೂಪ. ಅನಂತ ಮುಕ್ತ ಬ್ರಹ್ಮರಲ್ಲಿ ಅಥವಾ ಅನಂತ ಗರುಡ ಶೇಷರಲ್ಲಿ ಮುಕ್ತ ಗರುಡ ಶೇಷಾದಿಗಳಲ್ಲಿ ಇರತಕ್ಕ ರೂಪ ಒಂದೇ ಗುಂಪಿನಲ್ಲಿ ಸಜಾತಿ. ಇನ್ನ ನೈಜ ರೂಪ ಅಂದರೆ ಜೀವಾಂತರ್ಗತ ರೂಪಕ್ಕೆ ನೈಜ ರೂಪವೆಂದು ಹೆಸರು. ಜೀವಾಂತರ್ಗತ ರೂಪ ಬಿಂಬ ರೂಪ ಆಹಿತ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಥವಾ ಮನುಷ್ಯರಿಂದ ಮಾಡಲ್ಪಟ್ಟ ಪ್ರತಿಮೆಗಳಲ್ಲಿರುವ ರೂಪಗಳು. ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿರುವ ರೂಪಗಳು ಅಥವಾ ಮನುಷ್ಯರಿಂದ ಮಾಡಲ್ಪಟ್ಟ ಪ್ರತಿಮೆಗಳಲ್ಲಿ ಆವಾಹಿತ ರೂಪಗಳು. ಪ್ರತಿಮೆಗಳಲ್ಲಿ ಮಾಡಲ್ಪಟ್ಟ ಪ್ರತಿಮೆಗಳಲ್ಲಿ ಆವಾಹಿತ ರೂಪಗಳು ಸಹಜ ವೃಕ್ಷಗಳಲ್ಲಿ ಅಶ್ವತ್ಥ ಋಷಿಗಳೊಳಗೆ ನಾರದ ಇದೆಲ್ಲ ಸಹಜ ರೂಪಗಳು. ವಿಜಾತಿ ರಮಾದೇವಿಯಲ್ಲಿ ನಿಂತಿರುವ ರೂಪ. ಜೀವರೆಲ್ಲ ಸಜಾತಿಯಾದರೆ ರಮಾದೇವಿಯೊಬ್ಬಳು ವಿಜಾತಿ. ಖಂಡ ರಾಮಕೃಷ್ಣಾದಿ ರೂಪಗಳು. ಅಖಂಡ ಓತಪ್ರೋತವಾಗಿ ಮುಳ್ಳಿನ ತುದಿಯಷ್ಟು ಜಾಗವನ್ನು ಬಿಡದೆ ಸರ್ವತ್ರ ವ್ಯಾಪಿಸಿದ ಭಗವಂತ ರೂಪ. ಈ ರೀತಿಯೂ ಚಿಂತಿಸಬೇಕು. ಅಥವಾ ಇನ್ನೊಂದರ್ಥ, ಒಂದು ಕಾರಣರೂಪ, ಎರಡು ಅಂಶರೂಪ, ಮೂರು ಆವೇಶ ರೂಪ, ನಾಲ್ಕು ವ್ಯಾಪ್ತ ರೂಪ, ಐದು ಅವತಾರ ರೂಪ, ಆರು ಕಾರ್ಯರೂಪ ಏಳು ವ್ಯಕ್ತ ರೂಪ, ಎಂಟು ಅವ್ಯಕ್ತ ರೂಪ, ಒಂಬತ್ತು ವಿಭೂತಿ ರೂಪ, ಹತ್ತು ಅಂತರ್ಯಾಮಿ ರೂಪ. ಈ ರೀತಿ ತಿಳಿದು ಪೂಜಿಸಬೇಕೆಂದು ಅಭಿಪ್ರಾಯ. ಅಂತಾನ. ಜಲ ಧರಾ ಆಗಸ ದೊಳಗೆ, ಜಲ ಧರಾ ಆಗಸ ದೊಳಗೆ, ನೀರು ಭೂಮಿ ಮತ್ತು ಆಕಾಶಗಳೊಳಗೆ ಚಲಿಸುವ ತಿರುಗಾಡುವ ಹಲವು ಜೀವರ ಅನೇಕ ಭೇದಗಳಿಂದ ಕೂಡಿದ ಜೀವರ ನಿರ್ಮಿಸಿಹನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದರೊಳಗೆ ಸಜಾತಿ ನರರಲ್ಲಿರುವ ರೂಪಗಳು ಸಜಾತಿ, ವಿಜಾತಿ, ಚಂದ್ರನಲ್ಲಿ ಕಾಣುವ ರೂಪ ವಿಜಾತಿ, ಸಾಧಾರಣ ವೃಕ್ಷ ಪಕ್ಷಿ ಮೊದಲಾದವುಗಳಲ್ಲಿರುವುದು ಸಾಧಾರಣ, ವಿಶೇಷ ಗಳ ಪಕ್ಷಿ ವೃಕ್ಷಗಳಲ್ಲಿ ಇರತಕ್ಕಂಥದ್ದು ಸಾಧಾರಣ, ವಿಶೇಷಗಳ ದೇವತೆಗಳಂತರ್ಯಾಮಿ ರೂಪಗಳ ತಿಳಿದು ಇದನ್ನು ಅನುಭವಕ್ಕಿಟ್ಟ ಗುರುಗಳ ಮೂಲಕ ತಿಳಿದು ಅನುಭವಕ್ಕೆ ಇಟ್ಟ ಗುರುಗಳ ಮೂಲಕ ತಿಳಿದು ವೆಗ್ಗಳಿಸಿ ಅತಿಶಯವಾಗಿ ಹಬ್ಬಿದ ವ್ಯಾಪಿಸಿದ ಹಬ್ಬಿದ ವ್ಯಾಪಿಸಿದ ಅಲವ ವ್ಯಾಪ್ತನ ಪೂರ್ಣ ರೀತಿಯಲ್ಲಿ ವ್ಯಾಪ್ತನಾದ ಭಗವಂತನ ರೂಪಗಳ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಎಟುಕಿದ ರೂಪಗಳ ತತ್ತಸ್ಥಾನದಲ್ಲಿ ಆಯಾ ಸ್ಥಾನದಲ್ಲಿ ವೆಗ್ಗಡಿಸಿ ಹಬ್ಬಿದ ಮನದಿ ದೇವರನ್ನು ಚಿಂತಿಸುವುದರಲ್ಲಿ ಉತ್ಸಾಹಪೂರ್ವಕವಾಗಿ ಎಲ್ಲ ಕಡೆಗೂ ಓಡುವ ಮನದಿ ಓಡುವ ಮನದಿಂದ ಪೂಜಿಸುತ್ತ ಆಗಾಗ ಅಲ್ಲಲ್ಲೇ ನಮಸ್ಕಾರದ ಮೂಲಕ ಷೋಡಶೋಪಚಾರಗಳನ್ನು ಸಲ್ಲಿಸಿ ಪೂಜಿಸುತ್ತ ನೋಡುತ್ತಲೇ ಒಳನೋಟದಿಂದ ನೋಡುತ್ತಲೇ ಇಲ್ಲಿ ಯಾವ ರೂಪವು ಹೊರಗಿನ ಕಣ್ಣಿಗೆ ಕಾಣುವುದಿಲ್ಲ ಯಾವ ರೂಪವು ಹೊರಗಿನ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಆಚಾರ್ಯನ ಶಾಸ್ತ್ರದ ತಳಹದಿಯಲ್ಲಿ ಅಲ್ಲಿ ದೇವರು ಇರಲೇಬೇಕೆಂಬ ನಿಶ್ಚಯ ಜ್ಞಾನ ಉಂಟಾಗಿ ಅಂಥ ಜ್ಞಾನಪೂರ್ವಕ ಸ್ಮರಣೆ ಬಂದರೆ ಅದೇ ಒಳನೋಟ ಆ ರೀತಿಯಾಗಿ ನೋಡುತ್ತಲೇ ಪ್ರತಿಯೊಂದು ಸ್ಥಳದಲ್ಲಿ ಕಡ್ಡಾಯವಾಗಿ ನೋಡುತ್ತಾ ಹೆಗ್ಗುತ್ತಿರು ಇಂಥ ಜ್ಞಾನ ಕೊಟ್ಟು ಆಯಾ ಕಾಲದಲ್ಲಿ ದೇವರು ನೆನಪು ಕೊಡುತ್ತಿದ್ದಕ್ಕೆ ಅಂಥ ಭಾಗ್ಯ ಬಂದದ್ದಕ್ಕೆ ಅಂತ ಭಾಗ್ಯ ಬಂದದ್ದಕ್ಕೆ ಇನ್ನೊಬ್ಬರಿಗೆ ತೋರದೆ ಹಿಗ್ಗುತ್ತಿರು, ಹಿಗ್ಬೇಕು, ಇನ್ನೊಬ್ರು ತೋರದಂಗೆ ಹಿಗ್ಗಿದ್ರೆ ಸಾಕು ಅಂತ ಶ್ರೀಕೃಷ್ಣ.